ನಮಸ್ಕಾರ ಡಾಕ್ಟರ್ ಜಯಂತಿ ಮನೋಹರ್ ಅವರಿಗೆ.
ನಮಸ್ಕಾರ ದೇವ್ರ ಅವರೇ.
ಇತ್ತೀಚೆಗೆ ನೀವು ನಿಮ್ಮ ಪುಸ್ತಕ ಸಿಂಬಾಲಿಸಂ ಆಫ್ ಋಗ್ವೇದ ಅದನ್ನ ಬಿಡುಗಡೆ ಮಾಡಿದ್ದೀರಾ. ಕನ್ನಡದಲ್ಲಿ ಹೇಳೋದಾದ್ರೆ ಋಗ್ವೇದದ ಸಂಕೇತ ಅರ್ಥಗಳು.
ಅದರಲ್ಲಿ ಇನ್ನೂ ಒಂದು ಚಿಕ್ಕ ಭಾಗ ಇದೆ ಈ ಟೈಟಲ್ ಅಲ್ಲಿ, ಸೋಷಿಯಲ್ ಎಥಿಕಲ್ ಅಂಡ್ ಸ್ಪಿರಿಚುವಲ್ ಇಂಪೋರ್ಟ್ ಆಫ್ ವೇದ ಅಂತ. ಸಾಮಾಜಿಕ ಅಂತ ನಾವು ತಗೊಂಡಾಗ ಆವಾಗಿದ್ದಂತ ಸಮಾಜ ವ್ಯವಸ್ಥೆ ಅದು ಬರುತ್ತೆ. ಆಮೇಲೆ ಮೌಲ್ಯಗಳು ಎಥಿಕಲ್ ಅಂತ ತಗೊಂಡಾಗ, ಸ್ಪಿರಿಚುವಲ್ ಅಂದಾಗ ಆಧ್ಯಾತ್ಮ. ಇಲ್ಲಿ ಆಧ್ಯಾತ್ಮ ಅಂದ್ರೆ ಅದರೊಳಗೇನೆ ಮನೋವೈಜ್ಞಾನಿಕ ತತ್ವಗಳು ಸೇರ್ಕೊಳ್ಳುತ್ತೆ. ಈಗ ನಾವು ನೇರವಾಗಿ ಸಂಕೇತಾರ್ಥಕ್ಕೆ ಹೋಗ್ಬಿಟ್ರೆ, ಈಗ ಹಸು ಅನ್ನೋದು ಏನು ಅಂತ ನಾವು ನೋಡ್ಬೇಕು. ಅಲ್ಲಿ ಒಂದು ಪದ ಬರುತ್ತೆ, ಗ ಅಥವಾ ಗೋ ಅನ್ನೋದು ಹಸು, ನಮ್ಗೆಲ್ಲ ಗೊತ್ತು. ಈ ಗೋವನ್ನ ಅವರು ಸಂಕೇತವಾಗಿ ಬಳಸಿದ್ದಾರೆ. ಈಗ ವಚನಗಳ ಒಂದು ಕಾಲದಲ್ಲೂ, ಈ ದಾಸರ ಪದಗಳ ಕಾಲದಲ್ಲೂ ಈ ಸಂಕೇತಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗ ನೋಡಿ, ಗಿಳಿಯು ಪಂಜರದೋಳಿಲ್ಲ, ಆವಾಗ ಗಿಳಿ ಜೀವಾತ್ಮನಿಗೆ ಸಂಕೇತ ಅಲ್ವಾ. ಹಾಗೇನೆ ವಚನಗಳಲ್ಲೂ ತುಂಬಾ ಕಾಣಿಸುತ್ತೆ ಅಂದ್ರೆ ಈ ಅನುಭವಿಗಳು ಇವರೆಲ್ಲಾನು ವೇದ ಕಾಲದ ಋಷಿಗಳು ಅಂತಂದ್ರೆ, ಅವರು ತಮ್ಮ ತಪಸ್ಸಿನಲ್ಲಿ ಸಿದ್ಧಿಸಿಕೊಂಡಂತ ಶಕ್ತಿಯಿಂದ ವೇದ ಮಂತ್ರಗಳಲ್ಲಿ ಕಾಣುವಂತ ಜ್ಞಾನವನ್ನ ಕಂಡ್ರು ಅಂತ ಹೇಳ್ತಾರೆ. ದರ್ಶನ ಅದು ಎಲ್ಲಿ ಕಂಡ್ರು ಅನ್ನೋದು ಇನ್ನೊಂದ್ ದಾರಿಗೆ ನಮ್ಮನ್ನ ಎಳ್ಕೊಂಡು ಹೋಗ್ಬಿಡುತ್ತೆ, ಅದು ಇವಾಗ ಬೇಡ. ಈಗ ಗೋ ಅನ್ನೋ ವಿಷಯಕ್ಕೆ ಬರೋಣ. ಅದನ್ನ ಅವ್ರು ಏನೋ ಒಂದು ವಿದ್ ಅಂದ್ರೇನೆ ಜ್ಞಾನ. ವೇದ ಅಂತ ನಾವು ಅಂದ್ರೆ ನಾಲ್ಕು ವೇದಗಳು ಎಲ್ರಿಗೂ ಗೊತ್ತಿರೋದೇನೆ. ಆದ್ರೆ ಈ ನಾಲ್ಕು ವೇದ ವೇದ ವಾಂಗ್ಮಯ ಅಂತ ನಾವು ಅನ್ಕೊಂಡಾಗ, ಮೊದಲು ಸಂಹಿತೆಗಳು ಬರುತ್ತೆ. ಈ ನಾಲ್ಕು ವೇದಗಳ ಸಂಹಿತೆಗಳು, ಸಂಹಿತೆಗಳು ಅಂದ್ರೆ ಮಂತ್ರಗಳು. ಅದಾದ್ಮೇಲೆ ಬ್ರಾಹ್ಮಣ ಗ್ರಂಥಗಳು ಅಂತ ಬರುತ್ತೆ. ಇದರಲ್ಲಿ ಬ್ರಾಹ್ಮಣ ಜಾತಿಗೆ ಯಾವುದೇ ಸಂಬಂಧ ಇಲ್ಲ. ಬ್ರಾಹ್ಮಣ ಗ್ರಂಥ ಅಂತಂದ್ರೆ ಈ ವೇದ ಮಂತ್ರಗಳ ಉಪಯೋಗ ಎಲ್ಲಿ ಆಗ್ಬೇಕು, ಯಜ್ಞಯಾಗಗಳ ಒಂದು ವಿವರಣೆ ಅಲ್ಲಿ ಕಾಣಿಸುತ್ತೆ ನಮ್ಗೆ. ಆಮೇಲೆ ನಮ್ಗೆ ಬೇರೆ ಬೇರೆ ರೀತಿಯ ಉಪನಿಷತ್ವರೆಗೂ ಈ ವೇದ ವಾಂಗ್ಮಯ ಮುಂದುವರಿಯುತ್ತೆ ಅಂತ ನಮ್ಮ ಒಂದು ಪರಂಪರೆ ನಮಗ್ ತಿಳಿಸುತ್ತೆ. ಈಗ ನಾವು ವಿಧ ಜ್ಞಾನ ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಸಂಹಿತೆಗಳಲ್ಲೇ ಅಂದ್ರೆ ಮಂತ್ರಗಳಲ್ಲೇ ನಾವು ನೋಡ್ಬೇಕಾಗತ್ತೆ. ಇದು ನಾಲ್ಕು ವೇದಗಳು ಸೇರಿದ್ರೆ ಒಂದ್ 25,000 ಮಂತ್ರಗಳಾಗತ್ತೆ. ಆದ್ರೆ ಇದ್ರೊಳಗೆ ಪುನರಾವರ್ತನೆ ತುಂಬಾ ಇದೆ. ಹಾಗಾಗಿ ಋಗ್ವೇದನ ಮೊದಲು ಅಂತ ನಾವು ಇಟ್ಕೊಂಡ್ರೆ ಅದ್ರೊಳಗೆ 10,550 ಮಂತ್ರ ಇದೆ. ಈ ಮಂತ್ರಗಳಲ್ಲಿ ನಮ್ಗೆ ಏನ್ ಕಾಣುತ್ತೆ, ಇಲ್ಲಿ ಯಜ್ಞ ಯಾಗಗಳನ್ನ ಮಾಡೋ ವಿಚಾರ ನಮಗ್ ಕಾಣಿಸಲ್ಲ. ಇಲ್ಲಿ ಅಂದ್ರೆ ಬಾಹ್ಯ ಯಜ್ಞ, ಒಂದು ಅಗ್ನಿಕೊಂಡನ ರಚಿಸಿ ಅದರಲ್ಲಿ ಈ ಹವಸ್ಸುಗಳನ್ನ ಹಾಕೋದು, ಒಂದ್ ಈ ಪ್ರಕ್ರಿಯೆನ ನಾವು ಕೇಳಿದೀವಿ ನೋಡಿದೀವಿ, ಚಿಕ್ಕದಾಗಿ ಹೋಮ ಮಾಡಿದಾಗ್ಲೂ ನಾವು ನೋಡಿದೀವಿ. ಇಂತಹ ಒಂದು ಪ್ರಕ್ರಿಯೆಯ ವಿವರಣೆ ಅಲ್ಲಿ ಕಾಣಿಸೋದಿಲ್ಲ ನಮ್ಗೆ.
ಮತ್ತೆ
ಆದ್ರೆ ಅಲ್ಲಿ ಕಾಣಿಸೋದು ಈ ಮಂತ್ರಗಳಲ್ಲಿ ಅವರು ಒಂದು ಹೃದಯ ಪೂರ್ವಕವಾಗಿ ಈ ಹೃದಯದಲ್ಲೇ ಯಜ್ಞ ಮಾಡಿದ್ರು ಅನ್ನೋಂತ ಒಂದು ವಿಚಾರ ಕೂಡ ಅಲ್ಲಿ ಕಾಣಿಸುತ್ತೆ. ಈಗ ನೋಡಿ, ಈಗ ನಾನು ಹೇಳಿದ್ನಲ್ಲ ಋಗ್ವೇದನೇ ಮೊದಲು ಅಂತ, ಈ ಋಗ್ವೇದದ ಮೊದಲನೇ ಮಂತ್ರ ಇವಾಗ ನೋಡ್ಬಿಡೋಣ. ಅದು ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನದಾತಮಂ ಅಂತ. ಅದು ಅಗ್ನಿಗೆ ಅರ್ಪಣೆ ಆಗಿದೆ. ಪ್ರತಿಯೊಂದು ಮಂತ್ರಕ್ಕೂ ಒಬ್ಬ ದೇವತೆ ಇರ್ತಾಳೆ. ಹಾಗೇನೆ ಪ್ರತಿಯೊಂದು ಮಂತ್ರವನ್ನು ಕಂಡಿರುವಂತ ಒಬ್ಬ ಋಷಿ ಹಾಗೂ ಋಷಿಕೆ ಇರ್ತಾರೆ. ಆಮೇಲೆ ಛಂದಸ್ಸು, ಪ್ರತಿಯೊಂದು ಮಂತ್ರಕ್ಕೂ ಒಂದ್ ಛಂದಸ್ಸು ಇರುತ್ತೆ. ಈ ಮೂರು ವಿಚಾರ ನಾವು ಅಲ್ಲಿ ಎಲ್ಲಾ ಮಂತ್ರಕ್ಕೂ ಕಾಣ್ತೀವಿ. ಹಾಗೆ ನೋಡಿದಾಗ ಈ ಮಂತ್ರಕ್ಕೆ ಅಗ್ನಿ, ಅಗ್ನಿನವ್ರು ಏನ್ ಮಾಡ್ತಾ ಇದಾರೆ ಈ ಋಷಿಗಳು, ನೋಡಪ್ಪ ನೀನೇ ನಮ್ಗೆ ದೇವತೆ ಈ ಮಂತ್ರಕ್ಕೆ. ಆಮೇಲೆ ಈ ನಾಲ್ಕ್ ಜನ ಪುರೋಹಿತರು ಇರ್ತಾರಲ್ಲ ಯಜ್ಞ ಮಾಡುವಾಗ, ಅದನ್ನೆಲ್ಲ ಅವನ್ಗೆ ಹೇಳ್ತಾ ಇದಾರೆ, ನೀನೇ ಆಗು ಅಂತ, ನೀನೇ ಪುರೋಹಿತ ನಮ್ಗೆ, ನೀನೇ ಹೋತಾರ ಆತರ. ಅಂದ್ರೆ ಅವಾಗ ಯಜ್ಞ ಎಲ್ ನಡೀತಾ ಇದೆ, ನಮ್ ಹೃದಯದಲ್ಲಿ ನಡೀತಾ ಇದೆ ಯಜ್ಞ. ಈ ಅಂತರ್ಯಜ್ಞ ಅಂತ ಅನ್ನೋದು ಹಲವಾರು ಸಂಕೇತಗಳಲ್ಲಿ ನಮ್ಗೆ ಕಾಣ್ತಾ ಹೋಗುತ್ತೆ. ಬಹಳಷ್ಟು ಮಂತ್ರಗಳು ಇದನ್ನ ಹೇಳುತ್ತೆ. ಈಗ ನೋಡಿ, ಇನ್ನೊಂದ್ ಹೇಳಿದ್ರೆ ಯಜ್ಞಸ್ಯ ಚಕ್ಷುಃ ಪ್ರಭೃತಿರ್ಮುಖಂಚ ವಾಚಾ ಶ್ರೋತ್ರೇಣ ಮನಸಾ ಜುಹೋಮಿ. ಜುಹೋಮಿ ಅಂದ್ರೆ ಯಜ್ಞ ಮಾಡ್ತೀನಿ. ಯಾವ್ದ್ರಿಂದ ಮಾಡ್ತೀನಿ? ಮನಸ್ಸಿಂದ. ಸೊ ಈ ರೀತಿ ನೂರಾರು ಮಂತ್ರಗಳಲ್ಲಿ ನಮ್ಗೆ ಇದ್ ಗೊತ್ತಾಗುತ್ತೆ. ಈ ಒಂದು ದಿಸೆಯಲ್ಲಿ ನಾವು ನೋಡಿದಾಗ ನಮ್ಮ ಅಶ್ವಮೇಧ ಯಜ್ಞ ಇಂತಹವು ಕೂಡ ಬೇರೆ ಬೇರೆ ಅರ್ಥಗಳನ್ನ ಪಡ್ಕೊಳ್ಳುತ್ತೆ. ಈಗ ನಾವು ಮತ್ತೆ ಈ ಗೋ ಅನ್ನೋ ವಿಷಯಕ್ಕೆ ಬಂದ್ಬಿಡೋಣ. ಇದು ಒಂದು ತುಂಬಾ ಪ್ರಮುಖವಾದ ಸಂಕೇತ. ಇದು ಒಂದು ಮಂತ್ರ ಬರುತ್ತೆ, ಇಂದ್ರೋ ದೀರ್ಘಾಯ ಚಕ್ಷುಸ ಆ ಸೂರ್ಯಂ ರೂಹಯ ದಿವಿ ಅಂತ ಬರುತ್ತೆ. ಆಮೇಲೆ ಗೋಭಿರದ್ರಿ ಮೈರಯತು. ಇಂದ್ರ ಏನ್ ಮಾಡ್ದ? ಗೋವುಗಳಿಂದ ಅದ್ರಿ ಅಂದ್ರೆ ಬೆಟ್ಟವನ್ನ ಒಡ್ದ. ಈ ಮಂತ್ರಕ್ಕೆ ಹೊರಗಡೆ ಅರ್ಥ ನಾವು ತಗೊಂಡ್ಬಿಟ್ರೆ ಅದ್ರೊಳಗೆ ಏನೂ ಇಲ್ಲ ಅಂತ ಅನ್ಸುತ್ತೆ. ಇದು ವಿದೇಶಿ ವ್ಯಾಖ್ಯಾನಕಾರರು ಇಂತಹ ಮಂತ್ರಗಳಿವೆ ವೇದದಲ್ಲಿ, ಇದು ಅರ್ಥಹೀನವಾಗಿದೆ, ಅದೆಲ್ಲ ಕುರುಬರ ಹಾಡಂತಿದೆ, ಅದರಲ್ಲಿ ಏನು ಅಂತಾರ ಅರ್ಥ ಇಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ಲ ಆ ವಿಚಾರ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಈ ಸಂಕೇತಗಳನ್ನು ಶ್ರೀ ಅರವಿಂದರು ತುಂಬಾ ಗುರುತಿಸಿ ಬಹಳ ಹೇಳಿದ್ದಾರೆ. ಅದರ ಒಂದು ಪ್ರಕಾರ ನಮ್ಗೆ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ, ಇದನ್ನ ಕೇಳಿದವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಗೋ ಅಂದ್ರೆ ಏನು ಅಂತ. ಈ ಗೋಷ್ಠಿ ಅಂತೀವಲ್ಲ, ಏನದು ಗೋಷ್ಠಿ?
ಸಭೆ,
ಒಂದು ಜ್ಞಾನ ಸಂವಹನ ಆಗುತ್ತಲ್ವೇ ಅಲ್ಲಿ ಗೋಷ್ಠಿಗಳಲ್ಲಿ. ಆಮೇಲೆ ಗೋಪುರ, ಇನ್ನೊಂದು ಗವಾಕ್ಷಿ. ಗವಾಕ್ಷಿ ಅಂದ್ರೆ ನಮ್ಮ ಹಿಂದೆ ಹೆಂಚಿನ ಮನೆಗಳಿದ್ದಾಗ ಗವಾಕ್ಷಿ ಇರ್ತಿತ್ತೆ ನೋಡಿ, ಸೂರ್ಯನ ಬೆಳಕು ಬರೋದಕ್ಕೆ. ಸೊ ಈ ಗೋ ಅನ್ನೋದಕ್ ತುಂಬಾ ಅರ್ಥ ಇದೆ, ಇವಾಗ ಇದಕ್ಕೆ ನಾವು ಸೀಮಿತಗೊಳಿಸ್ಕೊಳ್ಳೋಣ. ಗವಾಕ್ಷಿ ಅನ್ನುವಾಗ ಸೂರ್ಯನ ಬೆಳಕು, ಗೋಷ್ಠಿ ಎನ್ನುವಾಗ ಜ್ಞಾನ. ಈ ಬೆಳಕು ಅಂದ್ರೆ ಬೆಳಕು ಜ್ಞಾನ ಎರಡೂ ಒಂದಕ್ಕೊಂದ್ ಸಂಬಂಧ ಇದೆ. ಹಾಗಾಗಿ ಗೋ ಅನ್ನೋದು ಪದ ಜ್ಞಾನವನ್ನ ಸೂಚಿಸುತ್ತೆ, ಆಮೇಲೆ ಅದ್ರಿ ಅನ್ನೋದು ಅಜ್ಞಾನ ಸೂಚಿಸುತ್ತೆ. ಇಂದ್ರ ಏನ್ ಮಾಡ್ದ? ಅಜ್ಞಾನವನ್ನ ಹೋಗ್ಲಾಡಿಸ್ದ ಜ್ಞಾನದಿಂದ, ಇಂತಹ ಅರ್ಥ ಬರುತ್ತೆ. ಆಮೇಲೆ ಹಲವಾರು ಮಂತ್ರಗಳಲ್ಲಿ ಈ ಋಷಿಗಳು ನನಗೆ ಗೋವನ್ನ ಕೊಡು ಅಂತ ಕೇಳ್ತಾರೆ. ಅಲ್ಲಿ ಅಂದ್ರೆ ಜ್ಞಾನವನ್ನ ಕೊಡು ಅನ್ನೋದೇ ಅಲ್ಲಿರೋದು. ಅಲ್ಲಿನ ಬೇರೆ ಪದಗಳನ್ನ ನಾವು ನೋಡಿದಾಗ ಅದರಲ್ಲಿ ಈ ನಾಲ್ಕು ಕಾಲಿನ ಹಸು ಅನ್ನೋದು ಸರಿ ಹೋಗೋದಿಲ್ಲ ಅಲ್ಲಿ. ಸೊ ಇಂತಹ ವಿಚಾರಗಳು ನಮ್ಗೆ ಅಂತರಾರ್ಥ ಅಂತ ನಾವೇನ್ ಹೇಳ್ತೀವಿ, ಆಮೇಲೆ ಅಂತರ್ಯಜ್ಞ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಅಂತರ್ಯಜ್ಞ ಅಂತ ಹೇಳಿದ್ರೆ ಈಗ ನೋಡಿ, ಇನ್ನೊಂದು ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧಗಳಾಗ್ತಾ ಇತ್ತು ಅಂತ ಕೆಲವರು ಇದರೊಳಗೆ ಚರಿತ್ರೆ ಕಾಣಕ್ ಪ್ರಯತ್ನ ಪಡ್ತಾರೆ. ಅಂತ ರಾಕ್ಷಸರ ಹೆಸರುಗಳು ವೃತ್ರ, ವಲ, ಆತರ ಎಲ್ಲ ಬರುತ್ತೆ. ಅಂದ್ರೆ ಈ ವೃತ್ರ ಯಾರು ಅನ್ನೋದ್ ಕೂಡ ನಮ್ಗೆ ಅಲ್ಲೇನೆ ಗೊತ್ತಾಗ್ಬಿಡುತ್ತೆ. ಈ ವೃತ್ರನನ್ನ ಸಂಹಾರ ಮಾಡಿದವ್ರು ಒಬ್ರಲ್ಲ, ಸುಮಾರು ದೇವತೆಗಳ ಹೆಸರು ಬರುತ್ತೆ. ಸರಸ್ವತಿಗೂ ಬರುತ್ತೆ, ವೃತ್ರಗ್ನಿ ಅಂತ ಇದೆ ಅವಳ ಹೆಸರು. ಅಂದ್ರೆ ವೃತ್ರನನ್ನ ಸಂಹಾರ ಮಾಡಿದವಳು, ಇಂದ್ರನು ಸಂಹಾರ ಮಾಡ್ತಾನೆ, ಬೇರೆ ದೇವತೆಗಳು ಸಂಹಾರ ಮಾಡ್ತಾರೆ.
ಅಂದ್ರೆ
ಈ ಇಂದ್ರ ಎಷ್ಟ್ ಸಲ ಸಂಹಾರ ಮಾಡ್ತಾನೆ ಅಂದ್ರೆ 99 ಸಲ ಮಾಡ್ತಾನೆ
ಅದೇ ವ್ಯಕ್ತಿನ.
ಯಾರು ಈಗ ನಮ್ಮ ನಿಮ್ಮಂತ ಮಾನವರಾಗಿದ್ರೆ 99 ಸಲ ಹೆಂಗೆ
ಸಾಯೋದು ಅಲ್ವಾ?
ಅದಾಗದಿಲ್ಲ ಅದು. ಹಾಗಾಗಿ ಈ ವೃತ್ರ ಅಂದ್ರೆ ಏನು ಅನ್ನೋದು, ಶರೀರಸ್ಥಂ ವೃತ್ರಂ ಅಂತ ಅಂದ್ರೆ ನಮ್ಮೊಳಗೆ ಇರುವಂತ ಈ ಅರಿಷಡ್ ವರ್ಗ ಅಂತ ನಾವು ಹೇಳ್ತೀವಲ್ಲ, ಜ್ಞಾನ ಮಾರ್ಗಕ್ಕೆ ಏನೇನು ಅಡೆತಡೆಗಳಾಗುತ್ತೋ ಅದೆಲ್ಲವೂ ವೃತ್ರ ಅಂತ. ಇಂಥ ವೃತ್ರನನ್ನ ಇಂದ್ರ ತನ್ನ ವಜ್ರಾಯುಧದಿಂದ ಸಂಹಾರ ಮಾಡ್ತಾನೆ. ವಜ್ರಾಯುಧ ಅಂದ್ರೆ ವಿವೇಕ. ಈ ತರಹ ಅರ್ಥಗಳು ಹೋಗ್ತಾ ಹೋಗುತ್ತೆ.
ಸಂಕೇತಾರ್ಥ ಅಂದ್ರೆ ಇದು
ಸಂಕೇತಾರ್ಥ. ಈಗ ದೇವತೆಗಳು ಯಾರು ಅಂತ
ಅದು ಕ್ವೆಶ್ಚನ್ ನೋಡಿದ್ರೆ,
ಇದು ಇವಾಗಿನ ಪ್ರಶ್ನೆ ಅಲ್ಲ. ಸುಮಾರು 4000 ವರ್ಷಗಳ ಹಿಂದೆ ನಮ್ಗೆ ಒಂದು ಗ್ರಂಥ ಕಾಣುತ್ತೆ, ನಿರುಕ್ತ ಅಂತ ಅದರ ಹೆಸರು. ಯಾಸ್ಕಾಚಾರ್ಯರು ಅದನ್ನ ಬರ್ದಿರೋದು ಅಂತಂದ್ರೆ ಈ ಬರವಣಿಗೆಗ್ ಬಂದಿದ್ದು ತುಂಬಾ ಕಾಲದ ನಂತರ, ಅದು ನಮ್ಗೆಲ್ಲ ಗೊತ್ತು. ಇಡೀ ವೇದಗಳಿಂದ ಹಿಡಿದು ಗಣಿತ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ ಇವೆಲ್ಲವೂ ಓರಲ್ ಟ್ರೆಡಿಷನ್ ಅಲ್ಲೇ ಬಂತು ನಮ್ಗೆ. ಎಷ್ಟೋ ಕಾಲ ಆದ್ಮೇಲೆ ಅದು ಬರವಣಿಗೆಯಲ್ಲಿ ಬಂದಿದ್ದು. ಇರ್ಲಿ, ಅದ್ರೊಳಗೆ ಅವರು ದೇವತಾ ಪ್ರಕರಣದ ಒಂದ್ ಚಾಪ್ಟರ್, ಅದ್ರೊಳಗೆ ದೇವತೆಗಳು ಯಾರು ಅಂತಾನೆ ಶುರು ಮಾಡ್ತಾರೆ ಅವರು. ಅದು ಮತ್ತೆ ಶ್ರೀ ಅರವಿಂದರ ಒಂದು ವಿವರಣೆ, ಎರಡನ್ನೂ ಸೇರಿಸಿ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ಏಕಂಸದ್ ಬಹುದಾ ವದಂತಿ, ಅದೆಲ್ರಿಗೂ ಗೊತ್ತು, ಇರೋನೊಬ್ನೇ ಪರಮಾತ್ಮ, ಅವನಿಗೆ ಇವೆಲ್ಲ ಬೇರೆ ಬೇರೆ ಹೆಸರುಗಳು ಇವೆ ಅಂತ ಹೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ಈ ಏಕಂಸತ್ ಇದಾನಲ್ಲ, ಒಬ್ನೇ ಪರಮಾತ್ಮ, ಈಗ ನೋಡಿ ಏಕಂಸತ್ ಅನ್ನುವಾಗ ಈ ಉಪನಿಷತ್ತುಗಳಲ್ಲೂ ಬರುತ್ತೆ ನಮ್ಗೆ, ಅವನ್ ಹೆಣ್ಣು ಅಲ್ಲ ಗಂಡು ಅಲ್ಲ, ಬ್ರಹ್ಮನ್ ಅನ್ನುವಾಗ ಬ್ರಹ್ಮ ವಸ್ತು ಅಂದ್ಬಿಡ್ತಾರೆ. ಸೊ ಆವಾಗ ನಾವೇನ್ ತಿಳ್ಕೋಬೇಕು, ಅದೊಂದ್ ಶಕ್ತಿ, ಇಡೀ ವಿಶ್ವವನ್ನ ವ್ಯಾಪಿಸಿರೋ ಅಂತ. ಸೊ ಇಡೀ ವಿಶ್ವವನ್ನ ಸೃಷ್ಟಿಗೆ, ಈ ವಿಶ್ವ ಸೃಷ್ಟಿಗೆ ಕಾರಣೀಭೂತವಾದಂತ ಒಂದು ಶಕ್ತಿ, ದೊಡ್ಡ ಶಕ್ತಿ ಪರಮಾತ್ಮ. ಆದ್ರೆ ನಾವ್ ಅನ್ಕೊಂಡ್ರೆ ಈ ದೇವತೆಗಳೆಲ್ಲ ಇದಾರಲ್ಲ, ಈ ದೇವತೆಗಳೆಲ್ಲರೂ ಆ ಪರಮಾತ್ಮನ ಅಂಗಗಳಿದ್ದಾಗೆ, ಅಂದ್ರೆ ಈ ದೇವತೆಗಳಿಗೆ ಸ್ವತಃ ಶಕ್ತಿಗಳು ಇರುತ್ತೆ. ಈಗ ನಾವು ಓದ್ಬೇಕಾದಾಗ ಕಣ್ಣನ್ ತೆಗಿಯೋ ಹಾಗೆ ಈ ಅಗ್ನಿ ಅಂತಂದ್ರೆ ಸಂಕಲ್ಪ ಶಕ್ತಿಯನ್ನ ಅವನು ಪ್ರತಿನಿಧಿಸ್ತಾನೆ, ಅಂದ್ರೆ ಈ ಪರಮಾತ್ಮನ ಸಂಕಲ್ಪ ಶಕ್ತಿ. ಈ ಇಂದ್ರ ದೈವಿ ಮನಸ್ಸು ಅಂತ ಮನಸ್ಸನ್ನ ಪ್ರತಿನಿಧಿಸ್ತಾನೆ. ಈ ಋಷಿಗಳೇನ್ ಮಾಡಿದ್ರು, ಅವ್ರಿಗೆ ಏನೇನ್ ಬೇಕೋ ಆವಾಗ ಆಯಾ ದೇವತೆಗಳನ್ನ ಅವರು ಇನ್ವೋಕ್ ಮಾಡೋದು ಅಂತಾರೆ, ಅಲ್ಲಿ ಆವಾಹನೆ ಮಾಡಿಕೊಂಡು ಅವರನ್ನ ಎಚ್ಚರಿಸ್ತಾರೆ. ಒಂದು ವಿಷಯ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ಈ ವೇದ ಅವೆಲ್ಲ ಓದುವಾಗ ನೋಡುವಾಗ ಇಡೀ ವಿಶ್ವ ನಮ್ಗೆ ಹೊರಗೆ ಏನ್ ಕಾಣುತ್ತೆ ಅದೆಲ್ಲ ಒಳಗಿದೆ ಅಂತಾರೆ. ಇದು ಸ್ವಲ್ಪ ನಮ್ಗೆ ಕ್ಲಿಷ್ಟವಾಗಿ ಕಾಣುತ್ತೆ, ಆದ್ರೆ ಈ ಪಂಚಭೂತಗಳನ್ನೇ ತಗೊಂಡ್ರೆ ಅವೆಲ್ಲವೂ ನಮ್ಮೊಳಗೂ ಇದೆ ಅಲ್ವಾ, ಭೂಮಿ ನೀರು ಆತರ. ಅದನ್ನ ಇವರು ಯಸ್ಕಾಚಾರ್ಯರು ಹೇಳ್ತಾರೆ, ಶ್ರೀ ಅರವಿಂದರು ಅದನ್ನ ವಿವರಣೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ಮಾಡಿ ನೋಡಿದ್ದಾರೆ ತುಂಬಾ ಜನ. ಈಗ ನೋಡಿ, ಎಲ್ಲದಕ್ಕೂ ಮೊದಲು ನಾವು ಯಾವುದೇ ಕಾರ್ಯ ಮಾಡಬೇಕಾದಾಗ ಸಂಕಲ್ಪ ಶಕ್ತಿ ನಮ್ಗೆ ಬಹಳ ಮುಖ್ಯ. ಸಂಕಲ್ಪ ಅಂದ್ರೆ ನಾವೇನ್ ಮಾಡ್ಬೇಕು ಅಂತಿದೀವಿ ಅದನ್ನ ಮನಸ್ಸಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಪ್ರಾರ್ಥನಾವಯ ಸಂಕಲ್ಪ ಅಂತಾರೆ ಈ ಋಷಿಗಳು. ಈ ದೇವರನ್ನವರು ಯಾವತ್ತೂ ಬೇಡ್ಕೊಳ್ಳಿಲ್ಲ ಈ ಮಂತ್ರಗಳಲ್ಲಿ. ದೀನರಾಗಿ ನಾನು ದೀನ, ನೀನು ಪರಮಾತ್ಮ ಆ ತರ ಬೇಡ್ಕೊಳ್ಳಲ್ಲ. ತುಂಬಾ ಒಳ್ಳೆಯ ಕ್ರಿಯಾಪದಗಳನ್ನ ಅವರು ಉಪಯೋಗಿಸ್ತಾರೆ. ಈಗ ನಾವು ಗಾಯತ್ರಿ ಮಂತ್ರನೇ ತಗೊಂಡ್ರೆ ಏನ್ ಹೇಳ್ತಾರೆ ಅವರಲ್ಲಿ, ತುಂಬಾ ದೃಢವಾಗಿ ನೀನು ನಮ್ಮ ಬುದ್ಧಿಶಕ್ತಿಯನ್ನ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾರೆ. ನೀನ್ ಪಡಿಸು, ನಾನ್ ಕೇಳ್ತೀನಿ ಅದೆಲ್ಲ ಅಲ್ಲ. ಆಮೇಲೆ ಚೋದಯ ಧಿಯಂ ಮಯಸು ನಧಾರಾಮ್ ಅಂತ ಇರುತ್ತೆ, ಇಂದ್ರನ್ ಹೇಳ್ತಾರೆ ಅವರು. ಯತ್ಕಿಂಚ ಅಹಂ ತ್ವಾಯುರಿದಂ ವದಾಮಿ, ನಾನು ನಿನ್ ಬಗ್ಗೆ ಏನೋ ಒಂದಷ್ಟು ತಿಳ್ಕೊಂಡು ಹೇಳ್ತೀನಲ್ಲ, ಅದರಿಂದ ನೀನ್ ಸಂತೋಷ ಪಡು. ಆಮೇಲೆ ನನ್ನನ್ನ ದೇವವಂತನಾಗಿ ಮಾಡು, ಅಂದ್ರೆ ಈ ದೇವತಾ ಶಕ್ತಿಗಳನ್ನ ತುಂಬಿಸು ನನ್ನಲ್ಲಿ, ಈ ತರ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಅದೇ ಈಗ ನಾನು ಇದು ಹೇಳಿದಾಗೆ ದಿಯೋ ಯೋನ ಪ್ರಚೋದಯಾತ್, ಈ ತರ ಈ ಕ್ರಿಯಾಪದಗಳಲ್ಲೇನೆ ಅವರು ತಾವ್ ಎಷ್ಟು ತಮ್ಮ ಮನಸ್ಸು ಹೃದಯ ಎಷ್ಟು ಗಟ್ಟಿಯಾಗಿದೆ ಅಂತ ಅನ್ನೋದನ್ನ ಅವರು ತೋರಿಸ್ಕೊಂಡು ಹೋಗ್ತಾರೆ. ಈ ತರ ಈ ದೇವತೆಗಳು ಅಂತನ್ನುವಾಗ ನಮ್ಮ ಪುರಾಣ ಕಾಲದಲ್ಲಿ ಬರೋ ಅಂತ ಇಂದ್ರನೇ ಬೇರೆ, ನಾವು ಅದನ್ನ ಮರ್ತ್ಬಿಡ್ಬೇಕು. ಅಲ್ಲಿ ನಮ್ಗೆ ಅವನು ದೇವತೆಗಳ ಒಡೆಯ ಅಂತ, ಈ ಋಷಿಗಳು 100 ಯಜ್ಞ ಮಾಡುವಾಗ ಅದನ್ನ ಕೆಡಿಸೋದು, ಈ ರಾಜರು 100 ಯಜ್ಞ ಮಾಡ್ಬಿಟ್ರೆ ಅವ್ರು ಇಂದ್ರ ಆಗ್ಬಿಡ್ತಾರೆ ಅವಾಗ ಅವ್ರು 100ನೇ ಯಜ್ಞ ಅಂತ ಕೆಡಿಸೋದು, ಆಮೇಲೆ ಅಹಲ್ಯ ಪ್ರಕರಣ, ಈ ತರದ್ದೆಲ್ಲ ಇರುವಂತ ಇಂದ್ರ ಇಲ್ಲಲ್ಲ. ಅವನು ಪರಮಾತ್ಮನ ಇನ್ನೊಂದು ಹೆಸರು, ಅಂದ್ರೆ ಒಂದು ಶಕ್ತಿಯನ್ನ ಇಟ್ಟುಕೊಂಡಿರುವಂತವನು. ಆಮೇಲೆ ಎಲ್ಲಾ ಶಕ್ತಿಗಳು ಮನೋವೈಜ್ಞಾನಿಕವಾಗಿ ನಮ್ಮಲ್ಲಿ ಬೆಳೆದು ನಮಗೆ ಉಪಯೋಗ ಆಗುತ್ತೆ. ಇವ್ರು ಈ ವೇದ ಋಷಿಗಳು ಇನ್ನೊಂದು, ಅವರು ಇಹ ಪರ ಮುಕ್ತಿ ಅವೆಲ್ಲನೂ ಅವ್ರು ಮಾತಾಡಲ್ಲ. ಸತ್ತ ಮೇಲೆ ಏನೋ ನಾವು ಒಂದು ಊಹೆ ಮಾಡ್ಕೊಳ್ತೀವಲ್ಲ ಮುಕ್ತಿ ಅನ್ನೋದು, ಯಾರು ಬಂದು ನೋಡಿದ್ದಾರೆ ಹೇಳಿದ್ದಾರೆ.
ಇವಾಗ ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಸಾಂಕೇತಾರ್ಥಗಳು ಅದನ್ನೆಲ್ಲ ನೀವು ಸಂಗ್ರಹಿಸಿ ಮಾಡಿದಿರಾ ಅಲ್ವಾ?
ಇದು ಆಕ್ಚುಲಿ ನಂದು PhD ಪ್ರಬಂಧವನ್ನ ಆಧರಿಸಿ, PhD ತಗೊಂಡಿರೋದೇನೆ ಋಗ್ವೇದಿಕ್ ಸಿಂಬಾಲಿಸಂ ಅಂತ, ಅದೇ ಟಾಪಿಕ್. ಹಾಗಾಗಿ ಇದ್ರೊಳಗೆ ನಾನು ಬಹಳಷ್ಟು ಋಗ್ವೇದ ಮಂತ್ರಗಳು ಅದಕ್ಕೆ ಯಾವ ರೀತಿಯಲ್ಲಿ ಸಂಕೇತಾರ್ಥಗಳನ್ನ ಕೊಟ್ಟಾಗ ನಮ್ಗೆ ಅರ್ಥವಾಗುತ್ತೆ, ಆಮೇಲೆ ಯಾವ ರೀತಿ ಅದು ಸುಸಂಗತವಾಗಿದೆ ಅನ್ನೋದನ್ನ ಹೇಳಿದೀನಿ. ಜೊತೆಗೆ ಸೋಷಿಯಲ್ ಮತ್ತೆ ಎಥಿಕಲ್ ವಿಚಾರಗಳನ್ನು ತುಂಬಾ ಹೇಳಿದೀನಿ.
ಸರಿ ಜಯಂತಿ ಅವರೇ, ಇಷ್ಟು ವಿಷಯ ತಿಳಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಇಷ್ಟೆಲ್ಲ ವಿಷಯ ತಿಳಿಸಿದ್ರೆ ಇನ್ನು ತಿಳ್ಕೊಳ್ಳೋದು ಬೇಕಾದಷ್ಟಿದೆ, ನಾವು ತಿಳ್ಕೊಂಡಿರೋದು ಸ್ವಲ್ಪ ಅಲ್ಪ ಅಂಶ ಅಷ್ಟೇನೆ. ಸೊ ಮತ್ತೆ ಯಾವಾಗಲಾದರೂ ಸಮಯ ಆದಾಗ ತಿಳ್ಕೊಳ್ಳೋಣ ಅದನ್ನ. ನಮಸ್ಕಾರ.
ಖಂಡಿತ, ಈಗ ನಾನು ಕೂಡ ಬೇರೆ ಬೇರೆ ಮೂಲಗಳಿಂದ ತಿಳ್ಕೊಂಡಿರೋದು, ನನ್ನ ಗುರುಗಳಿಂದ ಜೊತೆಗೆ ಅಧ್ಯಯನ ಮಾಡಿರೋದು ಸಂಶೋಧನೆ. ನಮಸ್ಕಾರ.
ನಮಸ್ಕಾರ.